ನನ್ನ ಕ್ಷಮಿಸಿಬಿಡು ಅಷ್ಟ ಜ್ಞಾನ ನನ್ನ ತಿಳುವಳಿಕೆ ನನಗೆ ಅಷ್ಟಿಲ್ಲ. ಶಕ್ತಿ ಇಲ್ಲ ಅಂತ ಹೇಳಿದ್ರೆ ಶಕ್ತಿ ಬಂತು ಅಷ್ಟೇ ಹೊರತು ಜ್ಞಾನಶಕ್ತಿ ನನಗಿಲ್ಲ ಅಂತ ಹೇಳಿದರೆ ಜ್ಞಾನಶಕ್ತಿ ನನಗಿಲ್ಲ. ಧರ್ಮರಾಜ ಪ್ರಶ್ನೆ ಕೇಳ್ತಾನೆ, ಎಷ್ಟು ಜನ ಕೇಳ್ತಾರೆ ಈ ಮಧ್ಯೆ ಭೀಮಾರ್ಜುನರೆಲ್ಲ ಕೇಳ್ತಾ ಇದ್ದಾರೆ. ಸಾಲ್ದೊಗು ನೀನ್ ಬೇರೆ ಕೂತಿರ್ತೀಯಲ್ಲ ಎದುರಿಗೆ, ನೀನ್ ಬೇರೆ ಕೂತಿರ್ತೀಯಲ್ಲ, ನಿನ್ನೆದ್ರೆ ನಾನು ಮಾತಾಡೋದಾ, ಗುರುಗಳ ಮುಂದೆ ಶಿಷ್ಯ ಮಾತಾಡೋದಾ, ಸಾಧ್ಯ ಇಲ್ಲ. ಸೀದೇತ ಬೃಹಸ್ಪತಿ ರವಿ ಅಪಿ ಭ್ರುವನ್, ನಿಮ್ಮಿಂದ ಬೃಹಸ್ಪತಿ ಆಚಾರ್ಯ ಮಾತಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಬೃಹಸ್ಪತಿ ಆಚಾರ್ಯರು ಬ್ರಹ್ಮಣಸ್ಪತಿ ಅಂತ ಹೆಸರು ಅವರಿಗೆ, ಸಕಲ ವೇದ ಪಾರಂಗತರು ಅಂತ ವಿಶೇಷ ಬಿರುದು. ನಿಜವಾಗ್ಲೂ ಪಾರಂಗತರು ಬ್ರಹ್ಮದೇವರೇ, ಆ ಬ್ರಹ್ಮದೇವರು. ಆದರೆ ಒಂದು ಹಂತದಲ್ಲಿ ಭಾರಿ ಬುದ್ಧಿವಂತರು ಬೃಹಸ್ಪತಿ ಆಚಾರ್ಯರು, ಅವರು ಕೂಡ ನಿನ್ನ ಮುಂದೆ ಮಾತಾಡಲಿಕ್ಕೆ ಆಗೋದಿಲ್ಲ, ಅವರು ಬಾಯಿ ಒಣಗೋಗುತ್ತೆ, ಅಂಥ ದೊಡ್ಡವನು ಅಂತ ನಿನ್ನ ಮುಂದೆ ನಾನೇನು ಮಾತಾಡ್ತೇನೆ, ಇದು ಯಾವ್ದು ಆಗೋ ಮಾತಲ್ಲ ಹೋಗೋ ಮಾತಲ್ಲ ಕೃಷ್ಣ, ನಾ ಆರೋಗ್ಯ ಸರಿ ಮಾಡಿದ್ದೀಯಲ್ಲ, ಭಾರಿ ಕೃತಜ್ಞತೆ ಅಂತ ಹೇಳಿದ್ರೆ. ಆ ಕೃಷ್ಣ ಹೇಳ್ತಾನೆ, ಎಲ್ಲೆಲ್ಲ ಯೋಚನೆ ಮಾಡಬೇಡಿ, ನಿಮಗೇನು ಸಮಸ್ಯೆ ಇರೋದೆ, ದೇಹದ ಆರೋಗ್ಯ ಸರಿ ಹೋಯ್ತು, ಇನ್ನೊಂದು ಸಮಸ್ಯೆ ಏನಿದೆ ನಿಮಗೀಗ, ಧರ್ಮರಾಜನ ಪ್ರಶ್ನೆಗೆ ಉತ್ತರ ಕೊಡ ತಿಳುವಳಿಕೆ ಇಲ್ಲ ಅಷ್ಟೇ ಹೋದಲ್ಲ, ಯೋಚನೆ ಮಾಡಬೇಡಿ, ಇವೋ ವರ ಕೊಡ್ತೇನೆ ಅಂತ ಹೇಳ್ತಾನೆ ಕೃಷ್ಣ. ವರ ಕೊಡ್ತೇನೆ, ಏನು ವರ, ಧರ್ಮರಾಜ ಏನು ಕೇಳ್ತಾನೋ ಅದಕ್ಕೆ ಉತ್ತರ ತಕ್ಷಣ ಹೊಳಿಲಿ ಅಂತ ಹೇಳಿದ್ದಂತೆ ಕೃಷ್ಣ. ಎಂಥ ವರ ಇವತ್ತು, ಯಾವ ಕಂಪ್ಯೂಟರ್ ಏನು ಮ್ಯಾಜಿನ್ ಮಾಡಲಿಕ್ಕೆ ಸಾಧ್ಯ, ಕೇಳಿದ ತಕ್ಷಣ ರೆಡಿ, ಅದೇನು ಪ್ರಶ್ನೆ ಕೇಳ್ತಾನೋ ತಕ್ಷಣ ಉತ್ತರ ಗೊತ್ತಾಗಲಿ, ಆಯ್ತಾಗಲಿ ಇನ್ನೇನು ಬೇಕು ವರ ನಿಮಗೀಗ. ಭೀಷ್ಮರಿಗೆ ಆಶ್ಚರ್ಯ ಆಗೋಯ್ತು, ವರ ಕೊಟ್ಟಿದ್ದೇನೆ ಈಗ ಹೇಗೆ ಅನಿಸುತ್ತೆ ಹೇಳಿ ಅಂತ ಕೇಳಿ, ಔಷಧಿ ಕೊಟ್ಟು ಸ್ವಲ್ಪ ಹೇಗಿದ್ದೀರಿ ಅಂತ ಕೇಳಿ, ಮತ್ತೆ ಮೇಡಿಯತ್ತೆ ಹೇಗಿದ್ದೀರಿ ಅಂತ ಕೇಳಿದರೆ, ಕೃಷ್ಣ ಹೇಗಿದ್ದೀನಿ ಅಂತ ಹೇಳಬೇಕಾ, ಇವತ್ತು ನನಗೆ ಇಡೀ ಶಕ್ತಿ ಬಂದಿತ್ತಲ್ಲ, ನನ್ನ ಮುಂದೆ ಜಗತ್ತು ಸ್ಪಷ್ಟ ಕಾಣ್ತಾ ಇದೆ ಅಂತ ಹೇಳ್ತಾರೆ, ಪ್ರತಿಯೊಂದು ಶಾಸ್ತ್ರಾರ್ಥ ಕಣ್ಣು ಮುಂದೆ ನಿಂತಿದೆ ಅಂತ ಹೇಳ್ತಾರೆ. ಇದು ಶಿಷ್ಯರಿಗೆ ಮಾತ್ರ ಕಥೆ ಬರುತ್ತೆ, ಶಿಷ್ಯರು ಏನು ಗೊತ್ತಿಲ್ಲ ತನಗೆ, ಗುರುಗಳು ಹೇಳಿದರು, ಅವನು ಕೆಲಸ ಕೊಟ್ಟರಷ್ಟೇ ಗುರುಗಳು, ನೋಡಯ್ಯ ನೀನು ಮಾಡಬೇಕಾದ ಕೆಲಸ ಇಷ್ಟೇ, ದಿವಸ ನಮ್ಮ ಗೋಗಳನ್ನು ಸರಿಯಾಗಿ ನೋಡ್ಕೊಂಡು ಬರಬೇಕು, ನೋಡ್ಕೊಂಡು ಬಾ ಅಂತ ಹೇಳಿದರು. ಕಥೆ ಜ್ಞಾಪಿಸ್ಕೋಬೇಕಷ್ಟೇ, ಅವಾಗ ಕಂಪ್ಯಾರಿಸನ್ ಗೊತ್ತಾಗ್ತದೆ. ಹೊರಟ ಏನು ಕೆಲಸ, ಗೋಗಳನ್ನು ಕರ್ಕೊಂಡು ಗೋಗಳನ್ನು ಚೆನ್ನಾಗಿ ಕಾಯ್ಕೊಂಡು ಬರಬೇಕು, ಇದೇ ಕೆಲಸ. ಸ್ವಲ್ಪ ದಿವಸ ಆಯಿತು, ಊಟದ ವ್ಯವಸ್ಥೆ ಮಾಡಲಿಲ್ಲ ಶಿಷ್ಯರಿಗೆ, ಊಟದ ವ್ಯವಸ್ಥೆನೇ ಇಲ್ಲ. ಸ್ವಲ್ಪ ದಿವಸ ಆಯಿತು, ಏನಯ್ಯ ನಾವು ಊಟ ನಾವಂತೂ ಹಾಕಿಲ್ಲ, ಒಳ್ಳೆ ಗಟ್ಟಿಪುಟ್ಟಾಗೇ ಇದ್ದೀಯಲ್ಲ, ಏನು ಮಾಡ್ತಿ ಅಂತ ಕೇಳಿದರೆ, ಏನು ಮಾಡ್ತಿ ನೀನು, ಇಲ್ಲ ನಾನು ಹಸುವಿನ ಹಾಲು ಕುಡಿತೇನೆ ಅಂತ ಹೇಳಿದ. ಹಸುವಿನ ಹಾಲು ಕುಡಿದು ಬಿಡ್ತಾರೆ, ಆ ಕುಡಿಯೋ ಹಸು ಈಗೆಲ್ಲ ಯಾವ ದಿವಸ ಹಾಲು ಕುಡಿದ್ರೂ ಪ್ರಯೋಜನ ಇಲ್ಲ, ಡಾಕ್ಟರ್ ಹೇಳ್ತಾರೆ ಕುಡಿಬೇಡಿ, ಅದನ್ನು ಕುಡಿಬೇಡಿ ಅಂತ ಹೇಳಿಬಿಡ್ತಾರೆ. ಇವತ್ತೆಲ್ಲ ಕೆಟ್ಟೋಗಿರೋ ಕಾಲ, ಹಸುವಿನ ಹಾಲು ಕುಡಿತೇನೆ ಅಷ್ಟು ಪುಷ್ಟವಾಗಿದ್ದಂತೆ. ಅದಕ್ಕೆ ಹೇಳ್ತಾರೆ ಹಸುವಿನ ಹಾಗೆಲ್ಲ ಕುಡಿಬಾರ್ದು ನೀನೆಲ್ಲ ಕೂಡ, ಹಸುವಿನ ಹಾಲು ಕುಡಿಯೋ ಹಕ್ಕು ನಿನಗಿಲ್ಲ, ಅದರ ಒಂದು ಪಾಲು ಗೋವುಗಳಿಗೆ ಇನ್ನೊಂದು ಪಾಲು ಈ ಕಡೆ ನಂಬಿ ಬರಬೇಕು ಹೊರತು ನೀನು ತಗೊಳ್ಳಾಗಿಲ್ಲ ಅಂತ ಹೇಳಿದ್ರಂತೆ. ಈ ಶಿಷ್ಯ ಬುದ್ಧಿವಂತ, ಇಷ್ಟು ಹೇಳಿದರೆ ನನಗೇನು ಮಾಡಲಿ ಅಂತ ಕೇಳೋದಿಲ್ಲ, ಆಯಿತು ಅಂತ ಹೇಳಿದ್ರೆ ಬಿಟ್ಟುಬಿಟ್ಟ ಅದನ್ನು, ಗುರುಗಳು ಮಾತು ನಿರ್ತಿದ್ದಿಲ್ಲ, ಮತ್ತೆ ಸ್ವಲ್ಪ ಬತ್ತಿ ಗಟ್ಟಿಬಿಟ್ಟಾಗಿದ್ದಾನೆ ಯಥಾ ಪ್ರಕಾರ. ಮತ್ತೆ ಕೇಳಿದರು ಏನಿದು ಅಂತ ಕೇಳಿದರು, ಇಲ್ಲ ನಾನು ಭಿಕ್ಷೆ ಬೇಡ್ತೀನಿ ಅಂತ ಹೇಳಿದ. ಭಿಕ್ಷೆ ಎಲ್ಲಿ ಬೇಡ್ತೀನಿ ಅಂತ ಕೇಳಿದರು. ಮತ್ತೆ ಅವನು ನೇಮ ಮಾಡಿದ್ರು, ಭಿಕ್ಷೆ ಬೇಡಬೇಕವರು ಗುರುಗಳಿಗೆ ತಂದುಕೊಟ್ಟು ಹೋಗ್ಬೇಕಲ್ಲ, ನೇಮ ಅದು ಭಿಕ್ಷೆ ತಾನು ತಂದುಕೊಟ್ಟು ಹೋಗ್ತೀಯಲ್ಲ, ಮತ್ತೆ ಎಲ್ಲಿ ಭಿಕ್ಷೆ ಅಂದರೆ, ಇಲ್ಲ ಮತ್ತೊಂದು ಕೊಂಡು ಹೋಗ್ತೇನೆ ಅಂತ ಹೇಳಿದ. ಹಾಗೆಲ್ಲ ಹೋಗಬಾರ್ದು ಅಂತ ಹೇಳಿದ್ರು, ಸೆಕೆಂಡ್ ಟೈಮ್ ಹೋಗಬಾರ್ದು ಅಂತ ಹೇಳಿದ್ರು. ಎಷ್ಟು ನಿರ್ಬಂಧ ಮಾಡಲಿಕ್ಕೆ ಹೋಗ್ತಾರೆ, ತಾವು ಕೊಳ್ಳಕ್ಕಂತ ತಯಾರಿಲ್ಲ, ಇನ್ನೊಂದ್ಸರಿ ಹೋಗ್ಲಿಕ್ಕೆ ಬಿಡೋದಿಲ್ಲ, ಎರಡನೇ ಸರ್ತಿ ಭಿಕ್ಷೆ ಬೇಡಬಾರ್ದು ಅಂತ ಹೇಳಿದ್ರಂತೆ. ಇದು ನಿಯಮ, ಇದು ಒಂದು, ಅದು ಮುಗೀತು. ಈ ಹಾಲು ಕುಡಿ ಆಗಿಲ್ಲ, ಸ್ವಲ್ಪ ದಿವಸ ಅದು ಎಮ್ಮೆ ಕಟ್ಟಿಬಿಟ್ಟಾಗಿದ್ದಾರೆ, ಏನು ಚೇಂಜ್ ಆಗಿಲ್ಲ, ಏನ್ ಮಾಡ್ತೀನಿ ಅಂತ ಕೇಳಿದ್ರೆ, ಈ ಹಸು ನಾನು ಹಾಲನ್ನ ಕರು ಕುಡಿಸ್ಕೊಳ್ಳುತ್ತಲ್ಲ, ನೊರೆ ಬರುತ್ತಲ್ಲ, ಅದನ್ನು ಕುಡಿತಾ ಇದ್ದೀನಿ ಅಂತ ಹೇಳಿದ್ರಂತೆ. ಬದುಕಲಿಕ್ಕೆ ಏನಾದ್ರು ಮಾಡೋ ಸರ್ವೇವಲ್ಲಿ ಬೇಕಲ್ಲ, ಅದನ್ನು ಮಾಡ್ತೀನಿ ಅಂತ ಹೇಳಿದೆ. ಛೇ, ಅದೆಲ್ಲ ಮಾಡಬಾರ್ದು ಹಾಗೆಲ್ಲ ಕೂಡ, ಅದು ಕರುವಿನ ಸೊತ್ತು, ಅದಕ್ಕೆಲ್ಲ ಬಾಯ ಹಾಕ ನಿನಗಿಲ್ಲ ಈಗ, ಅದನ್ನು ಮಾಡಬಾರದು ಅಂತ ಹೇಳಿದ್ರಂತೆ. ಆಯ್ತು, ಅದನ್ನು ಬಿಟ್ಟುಬಿಟ್ಟ. ಆಮೇಲೆ ಸ್ವಲ್ಪ ದಿವಸ ಆಯ್ತು, ಮತ್ತೆ ಹಣ್ಣು ತಿಂತೀನಿ ಶುರು ಮಾಡಿ, ಇನ್ನೂ ಕಟ್ಟಿಬಿಟ್ಟು ಹಣ್ಣು ಹಂಪಲು ತಿನ್ಕೊಂಡಿದ್ದೇನೆ ಅಂತ ಹೇಳಿದ. ಆಗಲೂ ಕೂಡ ಹೇಳಿದ್ರು, ಹಾಗೆಲ್ಲ ತಿನ್ನಬಾರದು, ನಿನ್ನೆ ಬಂತಲ್ಲ ಸಂಚರಿಕ ಕಥೆ ಇದ್ದಾಗೆ, ಯಾರು ಬರೋಣ ಏನು ಗೊತ್ತಿ, ಹಾಗೆಲ್ಲ ಕೈ ಹಾಕಕ್ಕೆ ನಿನಗಿಲ್ಲ, ತಿನ್ನಬೇಡ ಅಂತ ಹೇಳಿಬಿಟ್ಟು ಮನೆ ಎಲ್ಲ ಬಿಟ್ಟಾಗತ್ತೆ, ಏನು ತಿನ್ನೋ ವ್ಯವಸ್ಥೆ ಇಲ್ಲದಾಗಾಯ್ತು. ಒಂದು ದಿವಸ ಬರ್ತಾ ಇದ್ದ, ಹಸಿವೆ ತಡ್ಕೊಳ್ಳಕ್ ಆಗ್ಲಿಲ್ಲ, ಎಷ್ಟೋ ದಿವಸ ಆಗೋಗಿತ್ತು. ಅಲ್ಲಿ ಎಕ್ಕೆ ಗಿಡ ಇರುತ್ತಲ್ಲ, ಅರ್ಕಪತ್ರ ರಥಸಪ್ತಿ ಕಾಲ ತರ್ತಾರಲ್ಲ, ಹಸಿವೆ ಆಯ್ತು ಅದು ಸಿಗ್ಬೇಕು ಅವನು ಪಾರದ ಪಾಪ ಯಾವುದೋ ಕಾಲಕ್ಕೆ, ಅದೇ ತಿಂದು ಹಾಕಿಬಿಡ್ತಾನೆ. ತಷ್ಟ ಕಣ್ಣು ಹೋಗ್ಬಿಟ್ಟಿವಂತೆ, ಇದು ಸೈಂಟಿಫಿಕಲಿ ಪ್ರೂವ್ಡ್, ಅದು ಎಕ್ಕೆಯನ್ನು ತಿಂದರೆ ಆ ಕಣ್ಣು ಹೋಗುತ್ತೆ ಅಂತ ಇವತ್ತಿಗೂ ಅದನ್ನು ಒಪ್ತಾರೆ. ಕಣ್ಣು ಹೊರಟೋಯ್ತು, ಮನೆ ಬರೋ ಸ್ಥಿತಿಯಲ್ಲಿ ಆತಿಲ್ಲ ಈಗ, ಹಾಗೆ ತಡ್ಕೊಂಡು ಬರ್ತಾ ಇದ್ದಾರೆ. ಒಂದು ಹಾಳು ಬಾವಿ ಬಿದ್ದುಬಿಟ್ಟ, ಅದರಲ್ಲಿ ನೀರಿದ್ದಿಲ್ಲ ಸಾಯಲಿಲ್ಲ, ನೀರಿದ್ದಿಲ್ಲ ಸಾಯಲಿಲ್ಲ, ಏನೋ ಅಪಘಾತ ಆಗದೆ ಕೆಳಗೆ ನಿಂತ್ಕೊಂಡ. ಮೇ ಹತ್ತೋ ಸ್ಥಿತಿ ಅಂತೂ ಇರಲೇ ಇಲ್ಲ, ಕಣ್ಣು ಬೇರೆ ಹೋಗಿದೆ, ಬಾವಿ ಹತ್ತೋ ಚಾನ್ಸ್ ಇಲ್ಲ, ಬಿಟ್ಟುಬಿಟ್ಟ. ಮನೆ ಹೋಗಲಿಲ್ಲ, ಹಸುಗಳೆಲ್ಲ ಮನೆಗೆ ಹೋದ್ರು. ಗುರುಗಳು ನೋಡಿದ್ರು ಶಿಷ್ಯ ಬರಲಿಲ್ಲ ಅಂತ, ಹುಡ್ಕೊಂಡು ಬಂದ್ರಂತ ಪಾಪ, ಹುಡ್ಕೊಂಡು ಬರ್ತಾ ಎಲ್ಲಿದ್ದೆ ಅಂತ ದೀಪ ಹುಡ್ಕೊಂಡು ತಗೊಂಡು ಬಂದ್ರಂತೆ. ಕೂಗ್ತಾ ಬರ್ತಾರೆ, ಶಿಷ್ಯ ಶಿಷ್ಯ ಅಂತೇಳಿ. ಆಗ ಅವನು ಗುರುಗಳೇ ಇಲ್ಲಿದ್ದೇನೆ ಅಂತ ಉತ್ತರ ಕೊಡ್ತಾನೆ. ಆಳ್ಬಾವಿಂದ ನೋಡ್ತಾನೆ, ಬಗ್ಗೆ ನೋಡಿದ್ರೆ ಶಿಷ್ಯ ಅಲ್ಲಿದ್ದಾನೆ ಪಾಪ. ಅವ್ರು ನೋಡಿದ್ರೆ ಏನಯ್ಯ ಏನಾಯ್ತು ಅಂತ ಕೇಳ್ತಾರೆ. ಹೀಗಾಯ್ತು, ಏನು ತಿನ್ಲಕ್ಕೆ ಇಲ್ದಾಗಾಯ್ತು, ಯಾವುದೋ ಎಕ್ಕೆಯಲ್ಲಿ ಸಿಕ್ಕಿ ತಿಂದುಬಿಟ್ಟೆ ಕಣ್ಣೋಯ್ತು ಅಂತ ಹೇಳಿದ ತಕ್ಷಣ, ಹೌದಾ ಇಷ್ಟೆಲ್ಲ ಮಾಡಿದೆ ಅಂಥೇಳಿ ಹೋಗ್ಬಿಡು ಅಂತ ಹೋಗಲಿಲ್ಲ ಅವರು. ತಕ್ಷಣ ಸ್ತೋತ್ರ ಹೇಳಿಕೊಡ್ತೇನೆ ಹೇಳು ಅಂತ, ಅಲ್ಲಿಂದನೇ ಅಶ್ವಿನಿ ದೇವಿಯವರು ಸ್ತೋತ್ರ ಹೇಳಿಕೊಡ್ತೇನೆ ಹೇಳು ಅಂತೇಳಿ ವೇದವಂತ ಉಪದೇಶ ಮಾಡಿದ್ರಂತ ಅವನಿಗೆ, ಸ್ತೋತ್ರ ಮಾಡಿದನಂತೆ. ತಕ್ಷಣ ಅಶ್ವಿನಿಗೆ ಪ್ರತ್ಯಕ್ಷರಾದರಂತೆ, ಅಂಥ ಸಿದ್ಧಿ ಬಂದಿದೆ ಅವನಿಗೆ. ತಕ್ಷಣ ದೇವತೆಗಳು ಪ್ರತ್ಯಕ್ಷರಾಗ್ತಾರೆ, ಏನು ಬೇಕು ಅಂತ ಕೇಳುತ್ತಾರೆ. ಅದು ಹೇಳ್ತಾನೆ, ನನಗೆ ಹೋದ ಕಣ್ಣು ಬರಲಿ, ಅಷ್ಟು ಅನುಗ್ರಹ ಮಾಡಿ, ಸ ಇನ್ನೇನು ಹೆಚ್ಚು ಕೇಳೋದಿಲ್ಲ, ಮತ್ತೆ ಅಷ್ಟೇ ವೃದ್ಧ ಗುರುಗಳು ಕೊಡ್ತಾರೆ, ನೀವು ಕಣ್ಣು ಕೊಡಿ ಅಂತ ಹೇಳಿದ ತಕ್ಷಣ ತಥಾಸ್ತು ಅಂತ ಹೇಳಿ ಹೊರಟೋದ್ರಂತೆ. ಕಣ್ಣು ಬಂದು ಮೇಲೆ ಕತ್ತಿ ಬಂದ, ಗುರುಗಳು ಕರೆದ್ರು, ಭಲೆ ನೀನು ತುಂಬ ಯಶಸ್ವಿಯಾಗಿದ್ದೀಯಾ, ಬಹಳ ಸಂತೋಷವಾಯಿತು, ಬಾ ಅಂತ ಕರೆ ತಲೆ ಮೇಲೆ ಕೈ ಇಟ್ಟರಂತೆ. ಕೈ ಇಟ್ಟು ಹೇಳ್ತಾರೆ, ಸರ್ವೇತತೆ ವೇದಾಹ ಪ್ರತಿಭಾಷ್ಯಂತಿ ಸರ್ವಾಣಿ ಧರ್ಮಶಾಸ್ತ್ರಾಣಿ ಚ, ಎಲ್ಲ ವೇದಗಳ ಜ್ಞಾನ ಬರಲಿ, ಎಲ್ಲ ಧರ್ಮಶಾಸ್ತ್ರ ಅರ್ಥವಾಗಲಿ, ತಲೆ ಮೇಲೆ ಕೈ ಇಟ್ಟುಬಿಟ್ರಂತೆ. ನೆಕ್ಸ್ಟ್ ಮಿಂಟ್ ಬ್ರಹ್ಮಜ್ಞಾನಿ ಅವನು, ಹಿಂದಿನ ಮೊಮೆಂಟ್ ಏನೂ ಇಲ್ಲ, ನೆಕ್ಸ್ಟ್ ಮೊಮೆಂಟ್ ಎಲ್ಲ ಗೊತ್ತಿದೆ, ಸರ್ವಜ್ಞರಾಗಿಬಿಟ್ಟ, ಅಪರೋಕ್ಷ ಜ್ಞಾನಿಯಾಗಿಬಿಟ್ಟ, ದೊಡ್ಡ ದಿವ್ಯವಾದಂತಹ ಗುರು ಋಷಿಯಾಗ್ತಾ ಇದ್ದಾನೆ, ದೊಡ್ಡ ಗುರು ಆಗಿಬಿಡ್ತಾನೆ. ಮುಂದೆ ಕಲಿತಿದ್ದೇನು ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿದ್ದಕ್ಕೆ. ಒಬ್ಬ ನಿಷ್ಠಾವಂತನಾದ ಗುರು ಪ್ರೀತಿಪೂರ್ವಕವಾಗಿ ಅನುಗ್ರಹವನ್ನು ಮಾಡಿದರೆ ಆಚಾರ್ಯ ಹೇಳುತ್ತಾರೆ, ಯದ್ದದ್ಯಾತ್ ಸುಪ್ರಸನ್ನಧೀಹಿ, ಅನುಗ್ರಹ ಬುದ್ಧಿಯಿಂದ ಏನಾದರೂ ಒಳ್ಳೇದಾಗಲಿ ಅಂತ ಹೇಳಿದ್ರೆ ಒಳ್ಳೇದಾಗಲೇಬೇಕು, ಆ ಸಿದ್ಧಿ ಬಂದಿದೆ. ನೋಡಿದ್ರ ಒಬ್ಬ ಗುರು, ಅದೇನು ದೇವರಲ್ಲ, ಸರ್ವೋತ್ತಮನಾದ ದೇಹಿನೂ ಅಲ್ಲ, ಜೀವೋತ್ತಮನಾದ ವಾಯುದೇವರೂ ಅಲ್ಲ, ಇಂದ್ರಾದಿ ದೇವತೆಗಳೂ ಅಲ್ಲ, ಒಬ್ಬ ಮುನಿ. ಒಬ್ಬ ಮುನಿಗೆ ಶಕ್ತಿ ಇದ್ರೆ ಕೃಷ್ಣವತ್ತು ಅನುಗ್ರಹ ಮಾಡಿದ್ರೆ ಹೇಗಿರಬಹುದು ಭೀಷ್ಮರಿಗೆ? ನಿಮಗೆಲ್ಲ ಕಾಣ ಎಲ್ಲ ಕಾಣಲು ಶುರುವಾಯಿತು. ಏನು ವಿಚಿತ್ರವಾದ ಜ್ಞಾನ ಭೀಷ್ಮರಿಗೆ, ಕೃಷ್ಣ ಎಲ್ಲ ಕಾಣ್ತಾ ಇದೆ, ಎಲ್ಲ ಜ್ಞಾನನೂ ಬಂತು ನನಗೆ, ಶಕ್ತಿ ಬಂತು, ಜ್ಞಾನನೂ ಬಂತು, ಆಯಿತು ಈಗ ಹೇಳಬೇಕು ನೀವು, ಈಗ ಹೇಳಕ್ಕೆ ಶುರು ಮಾಡಿ ಅಂದ್ರಂತೆ. ಆಗ ಕೃಷ್ಣನಿಗೆ ಭೀಷ್ಮರು ಹೇಳುತ್ತಾರೆ, ಕೃಷ್ಣ ನೀನು ಹೇಳೋದಕ್ಕಿಂತ ಮುಂದೆ ನನಗೆ ಒಂದು ದೊಡ್ಡ ಸಮಸ್ಯೆ ಇದೆ ಅಂತ ಹೇಳಿದ್ರು, ಈಗ ಶುರು ಮಾಡಿದ್ರಂತೆ, ನನಗೆ ಒಂದು ಸಮಸ್ಯೆ ಇದೆ, ಉತ್ತರ ಕೊಟ್ಟರೆ ಆಗ ಹೇಳ್ತೀನಿ ಅಂತ ಹೇಳಿದ್ರಂತೆ. ತಮಾಷೆ, ಧರ್ಮರಾಜ ಬಂದರು ತನ್ನ ಸಂಸ್ಥೆಯ ಕಳ್ಕೊಳ್ಳೋದಕ್ಕೆ, ಭೀಷ್ಮರಿಗೆ ದೊಡ್ಡ ಸಂಸ್ಥೆ ಈಗ ನಮಗೊಂದು ಪ್ರಶ್ನೆ ಅಲ್ಲ, ಈಗಷ್ಟೇ ಹೇಳಿದ್ರೆ ಎಲ್ಲ ತಿಳಿತು ಅಂತೇಳಿ ಮತ್ತೆ ಸಂಸ್ಥೆ ಉಳ್ಕೊಂಡು ಅಂತ ನಮಗೆ ಅನಿಸುತ್ತೆ. ಈಗ ಕೃಷ್ಣನಿಗೆ ಏನು ಗೊತ್ತಿಲ್ಲ, ಆಯ್ತು ಭೀಷ್ಮರ ಕೇಳಿ ಏನು ಕೇಳ್ತಾರೆ ಕೇಳಿ ಅಂತ ಕೇಳಿದ್ರೆ ಭೀಷ್ಮರು ಹೇಳ್ತಾರೆ, ಕೃಷ್ಣ ಇದೇನಿಲ್ಲ, ನನಗೇನು ಅರ್ಥನೇ ಆಗ್ತಾ ಇಲ್ಲ, ನಾನು ಸಾಯೋ ಮುದುಕ, ಒದ್ದಾಡ್ತಾ ಮಲಗಿದ್ದೇನೆ, ನನಗೆ ಶಕ್ತಿ ಕೊಟ್ಟು ಎಲ್ಲ ಮರ್ತೋಗಿದೆ, ನನಗೆ ಜ್ಞಾನ ಕೊಟ್ಟು, ಶಕ್ತಿ ಇಲ್ಲದವರಿಗೆ ಶಕ್ತಿ ಕೊಟ್ಟು, ಜ್ಞಾನ ಇಲ್ಲದವನಿಗೆ ಜ್ಞಾನ ಕೊಟ್ಟು, ನನ್ನಿಂದ ಹೇಳಿಸ್ಬೇಕು ಅಂತ ನಿನ್ನ ಹಠ, ನೀನೇ ಹೇಳಬಾರದು ಅಂತ ಕೇಳಿದ್ರೆ, ಎಷ್ಟು ಸುಲಭ ಇದು, ನೀನೇ ಹೇಳಬಾರದೆ ಇಷ್ಟೆಲ್ಲ ಯಾಕೆ ಮಾಡ್ತೀನಿ ಅಂತ ಕೇಳಿದರೆ, ನಾವೇನು ಪ್ರಶ್ನೆ ಕೇಳಬೇಕಾಗಿತ್ತು ಭೀಷ್ಮರು ಅದೇ ಕೇಳಿಬಿಡ್ತಾರೆ, ನನ್ನ ಮೂಲಕ ಯಾಕೆ ಹೇಳಿಸ್ಬೇಕು ನೀನು, ನೀನೇ ಹೇಳಬಾರದೆ. ಆಗ ಕೃಷ್ಣ ಉತ್ತರ ಕೊಡ್ತಾನೆ, ಭೀಷ್ಮರೇ ಹೌದು ನಿಮ್ಮ ಪ್ರಶ್ನೆ ಒಳ್ಳೆಯ ಪ್ರಶ್ನೆ ಇದು, ಬಂದು ಉತ್ತರ ಕೊಡ್ತೇನೆ, ನಾನು ಹೇಳೋದೇನು ದೊಡ್ಡದಲ್ಲ ಅಂತ ಕೃಷ್ಣ ಹೇಳುತ್ತಾರೆ. ನಾನು ಗೀತೆ ಹೇಳಿ ಆಗಿದೆ ಈಗಾಗಲೇ, ನಾನು ಹೇಗೆ ಹೇಳಿದರೆ ಜಗತ್ತಿಗೆ ಗೊತ್ತಾಗಿದೆ ಅಂತ ಹೇಳುತ್ತಾರೆ. ಯಾ ಸ್ವಯಂ ಪದ್ಮನಾಭಶ್ಚ ಮುಖ ಪದ್ಮಾದ್ ವಿನಿಸೃತ ಗೀತಾ ಸುಗೀತಾ ಕರ್ತವ್ಯ ಕಿಮನ್ಯೈಹಿ ಶಾಸ್ತ್ರ ಸಂಗ್ರಹೈಹಿ. ಕೃಷ್ಣ ಭಗವಂತ, ಅವನು ಏನು ಬೇಕಾದರೂ ಹೇಳಬಲ್ಲ, ಜಗತ್ತಿಗೆ ಗೊತ್ತಿದೆ, ಅದಕ್ಕೆ ನಾನು ಹೇಳೋದಿಲ್ಲ, ನಿಮ್ಮ ಕೈಯಲ್ಲಿ ಯಾತಕ್ಕೆ ಹೇಳಿಸ್ತೇನೆ ಅಂದರೆ, ಕೃಷ್ಣ ಹೇಳಬಲ್ಲ ಅಲ್ಲ, ಹೇಳಿಸಬಲ್ಲ ಅಂತ ಜಗತ್ತಿಗೆ ಗೊತ್ತಾಗುತ್ತೆ ಅಂತ ಹೇಳುತ್ತಾರೆ. ಯೋ ಅಂತಃ ಪ್ರವಿಶ್ಯ ಮೋವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತಿ ಅಖಿಲ ಶಕ್ತಿಧರ ಸ್ವಧಾಂನ ಅನ್ಯಾಂಶ್ಚ ಹಸ್ತ ಚರಣ ಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ನಾನು ಹೇಳಿಸಬಲ್ಲೆ ಅಂತ ತೋರಿಸ್ಬೇಕೀಗ. ಮತ್ತೆ ಯಾರಕಾದ್ರೂ ಬುದ್ಧಿವಂತರಿಗೆ ಯಾರ್ಕೊಂಡು ಹೇಳಿಸಿಬಿಟ್ರೆ, ಬುದ್ಧಿವಂತ ಹೇಳಿಸಿಬಿಟ್ಟ ಅಂತ ಆಗ್ತದೆ. ನಿಮಗೆ ಶಕ್ತಿ ಇಲ್ಲ, ಶಕ್ತಿ ಕೊಡ್ತೇನೆ ನಿಮಗೆ, ಈಗ ವಯಸ್ಸಾಗಿ ಜ್ಞಾನ ಹೋಗಿದೆ, ಜ್ಞಾನ ಕೊಡ್ತೇನೆ, ಅವಾಗ ಜನಕ್ಕೆ ಅರ್ಥ ಆಗುತ್ತೆ ಕೃಷ್ಣ ಏನು ಮಾಡಿಸಬಲ್ಲ ಅಂತ ಅರ್ಥ ಆಗುತ್ತೆ, ಅದಕ್ಕೆ ನಿಮ್ಮ ಕೈ ಹೇಳಿಸ್ತಾ ಇದ್ದೇನೆ ಅಂತ ಹೇಳಿದನೆ. ಆಮೇಲೆ ಅದಕ್ಕೆ ಹೇಳ್ತಾರೆ, ವಿಜಯದಾಸರು ಕೊಂಡಾಡಬೇಕಾದ್ರೆ ವೇದವ್ಯಾಸರನ್ನ ಕ್ರಿಮಿಯಿಂದ ರಾಜ್ಯವಾಡಿಸಿದೆ ಅಂತ ಹೇಳ್ತಾರೆ. ರಾಜರಿಂದ ರಾಜ್ಯ ಆಡಿಸೋದು, ಧರ್ಮರಾಜನ ರಾಜ್ಯ ಆಡಿಸೋದಲ್ಲ, ಕ್ರಿಮಿ. ವೇದವ್ಯಾಸರು ಹೋಗ್ತಾ ಇದ್ರಂತ ಒಂದು ಕಡೆಗೆ ಒಂದು ಕ್ರಿಮಿ ಕಾಣಿಸ್ತು. ತಕ್ಷಣ ವೇದವ್ಯಾಸರು ನೋಡಿ ಓಡಕ್ಕೆ ಶುರು ಮಾಡಿತಂತ. ನಾವು ವೇದವ್ಯಾಸರ ಗ್ರಂಥ ನೋಡಿ ಓಡೋಗ್ತೇವಲ್ಲ, ಓದಬಾರದು ಭಾಗವತ ಅಂತ ಹೆದರ್ಕೊಂಡು ಓಡೋಗ್ತೇವಲ್ಲ, ಆ ಥರ ಅದು ಓಡಕ್ಕೆ ಶುರು ಮಾಡಿತು. ತಕ್ಷಣ ವೇದವ್ಯಾಸರು ಬಾ ಇಲ್ಲಿ ಅಂತ ಕರೆದ್ರಂತೆ. ತಕ್ಷಣ ಬರ್ತಾನೆ, ನೋಡು ನನ್ನ ಕಣ್ಣಿಗೆ ಬಿದ್ದಿದ್ದೀನಿ, ನೀನೀಗ ನಂದು ಒಂದು ನಿಯಮ, ನನ್ನ ಕಣ್ಣಿಗೆ ಕಂಡವ್ರು ಉದ್ಧಾರ ಮಾಡಲೇಬೇಕು ನಾನು. ನೋಡಿ ದೊಡ್ಡವ್ರ ಕಣ್ಣಿಗೆ ಬಿದ್ದರೆ ಏನಾಗ್ತದೆ ಅಂತ ಹೇಳೋದಕ್ಕೆ ನಿದರ್ಶನ, ನನ್ನ ಕಣ್ಣಿಗೆ ಕಂಡು ಉದ್ಧಾರವಾಗಲೇಬೇಕು, ನೀನೇನು ಬೇಕು ವರ ಕೇಳು ಅಂತ ಹೇಳಿದ್ರೆ. ಅದಕ್ಕೆ ವೇದವ್ಯಾಸರು ಅಪ್ಪಿ ತಪ್ಪಿ ನೋಡಿದ್ರೆ ಸಾಕು ಒಳ್ಳೇದಾಗಲೇಬೇಕು ಅಂತ ಅರ್ಥ. ಎಲ್ಲ ಹೋಗ್ತಾ ಹೋಗ್ತಾ ಬಗ್ಗೆ ನೋಡಿ ಉಪನ್ಯಾಸ ಕೇಳಿದ್ರು ಕೂಡ ಸ್ವಲ್ಪ ಎಫೆಕ್ಟ್ ಮಾಡುತ್ತೆ ಅಂತ ಅರ್ಥ. ಅದು ಯಾವುದೋ ಕಾಲಕ್ಕೆ ಹೆಲ್ಪ್ ಆಗುತ್ತೆ, ಹೇಳೋದಕ್ಕೆ ಆಗೋದಿಲ್ಲ, ನೀನು ಒಳ್ಳೇದಾಗಲೇಬೇಕು, ಈಗ ಬೇಕಾದ ವರ ಕೇಳು ಅಂತ ಹೇಳುತ್ತಾರೆ. ಅವನು ಏನು ವರ ಕೇಳಬಹುದು, ಯೋಚನೆ ಮಾಡ್ತಾ ಇರ್ತಾನೆ. ಆಗ ನಾನು ಸಾಮಾನ್ಯ ಮನುಷ್ಯ ರಾಜ ಭಾರಿ ಇದ್ರು, ರಾಜಕ್ಕೆ ಮಂತ್ರಿ ಆಗಬೇಕು ಅಂತ ಇವತ್ತು ಇಷ್ಟಪಡೋ, ರಾಜರಾಗಬೇಕು ಅಂತ ಇಷ್ಟಪಡ್ತಿದ್ರು, ಪಾಪ ರಾಜನಾಗಬೇಕು ಅಂತ ಕೇಳಿದ. ಆಗ ತಥಾಸ್ತು ಅಂತ ಹೇಳಿದರು, ಸ್ವಾಮಿ ರಾಜನಾಗ್ತೇನೆ ನಾನು, ಆದರೆ ದೇಹ ಬಿಡೋದಿಲ್ಲ, ಈ ಕ್ರಿಮಿಯಾಗೇ ರಾಜ್ಯ ಆಗಬೇಕು ಅಂತ ಕೇಳಿದ್ನಂತೆ. ಎಷ್ಟು ಪುಣ್ಯಾತ್ಮ, ಈ ಕ್ರಿಮಿಯಾಗೇ ರಾಜ್ಯ ಆಗಬೇಕು, ನಾನು ಕುಡಿದವರಾಗಿದ್ರೆ ಒಳಗಾದ್ರೆ ಗುಚ್ಚು ಹುಚ್ಚು ಬಡಿ ಬಾಡ್ಬೇಕಾದ್ರೆ ಆಗೋದು ಕಾಡ್ಬಿಡು ಅಂತ ಹೇಳಿದ್ರೆ ಮುಗಿದು ಹೋಗ್ತಿತ್ತು. ಹೌದು ಹಾಗೆ ಆಗ್ಬೇಕಾದ್ರೆ ಆಯ್ತು ಅಂತ ಹೇಳಿರುತ್ತೆ. ಅದಕ್ಕೆ ಪಟ್ಟಾಭಿಷೇಕ ಕ್ರಿಮಿಗೆನೆ, ಕ್ರಿಮಿಗೆ ಪಟ್ಟಾಭಿಷೇಕ. ಮದುವೆ ಇಷ್ಟೇ ಬಿಟ್ಟು ಕ್ರಿಮಿ ತಗಣಿ ಏರಿಬೇಕು ಅಂತ ಕೂತಿದೆ, ಚಕ್ರವರ್ತಿಯಾಗಿ ಕೂತಿದ್ದ ನಿಮ್ಮಂತೆ. ವೇದವ್ಯಾಸರ ಶಕ್ತಿ ಎಷ್ಟು ಅಂತ ಹೇಳೋದಕ್ಕೆ ಕ್ರಿಮಿಯಿಂದ ರಾಜ್ಯವಾಳಿಸಿದೆ ಅಂತ ಹೇಳಿದ್ದಾರೆ. ಅದು ಕೃಷ್ಣ ಏನ್ ಮಾಡ್ತಾನೆ, ಭೀಷ್ಮರಿಂದ ಶಾಸ್ತ್ರ ಪ್ರವಚನ ಮಾಡಿಸ್ತಾ ಇದ್ದಾರೆ. ಭೀಷ್ಮರೇ, ಇನ್ನೊಂದು ಕಾರಣ ಕೊಡ್ತೇನೆ ನಿಮಗೆ ಹೇಳಿಸೋದಕ್ಕೆ, ಮತ್ತೊಂದು ಕಾರಣ ಇದೆ. ನಾನು ಯಾವಾಗಲೂ ಕೂಡ ಯಾರು ಯಾರನ್ನು ನಂಬುತ್ತಾರೆ ಅವ್ರ ಮೂಲಕ ಹೇಳಿಸ್ತೇನೆ ಅಂತ ಕೃಷ್ಣ ಹೇಳ್ತಾನೆ. ಯಾರು ಯಾರನ್ನು ನಂಬುತ್ತಾರೆ ಅವ್ರ ಮೂಲಕ ಹೇಳಿಸ್ತೇನೆ. ಇವತ್ತು ಧರ್ಮರಾಜನ ನಿಮ್ಮೇ ನಂಬಿಕೆ ಇದೆ, ನಿಮ್ಮೇನೆ ನಂಬಿಕೆ ಇದೆ. ನಮ್ಮ ತಾತ ಅವರು ನಾನು ಕೊಂದಿದ್ದೇನೆ, ತಪ್ಪು ಮಾಡಿದ್ದೇನೆ, ಅವರು ಸರಿ ಅಂದ್ರೆ ಒಪ್ತೇನೆ ತಿಳ್ಕೊಂಡ್ಬಿಟ್ಟಿದ್ದಾನೆ. ಅದಕ್ಕೆ ನಿಂಬಾಲ್ ಹೇಳಿಸಿದ್ರೆ ಆತನಿಗೆ ಜ್ಞಾನ ಬರುತ್ತೆ. ಇದು ಇನ್ನೊಂದು ವಿಚಾರ. ದೇವರು ಹೇಳಬೇಕಾದ್ರೆ ಅಪ್ಪೆಚ್ಚುತೋ ಗುರುದ್ವಾರ ಪ್ರಸಾದಕೃತ ಹಂತ್ವಿತಿ, ಯಾರಿಂದ ಜ್ಞಾನ ಕೊಡಬೇಕು ಅಂತ ಸಂಕಲ್ಪ ಮಾಡ್ತಾನೋ ಅವರಿಂದ ಕೊಡ್ತಾನೆ ಹೊರತು ಬೇರೆ ಅಲ್ಲ. ಎಷ್ಟೋ ಜನ ಹೇಳ್ತಿರ್ತಾರೆ, ಪ್ರೈಮರಿ ಸ್ಕೂಲ್ ಮಿಸ್ ಇರ್ತಾಳಲ್ಲ, ಸ್ವಲ್ಪ ಹೇಳಿ ನಾ ಮುಳುಗನೆ, ದೊಡ್ಡ ಐಎಸ್ ಆಫೀಸರ್ ಇವನು ಪಾಪ, ಸ್ವಲ್ಪ ಹೇಳಿದ್ದೆ. ಆದ್ರೆ ಅವನು ಮಿಸ್ ಹೇಳಿದ್ರೆ ವೇದವಾಕ್ಯ, ನ್ಯಾಯ ಹೇಳಿದ್ರೆ ಕೇಳೋದಿಲ್ಲ ಅವನು. ಮಿಸ್ ಸರ್ವಜ್ಞಳು ಅವನ ಪ್ರಕಾರ, ಅವ್ರು ಏನ್ ಹೇಳಿದ್ರು ಯಥಾಸ್ತು. ಇವ್ರೆ ನಿಮ್ಗೇನು ಗೊತ್ತಿಬಿಟ್ಟಿದ್ರೆ, ಮಿಸ್ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಅಂತ ತಿಳ್ಕೊಂಡ್ಬಿಟ್ಟಿರ್ತದೆ ಬಗ್ಗೆ. ಅಲ್ಲಿ ಹೇಳಿದ್ರೆ ಅದಕ್ಕೆ ಜ್ಞಾನ ಬರೋದು. ಆದ್ರೆ ಅವರವ್ರ ಎಲ್ಲಿ ನಂಬಿಕೆ ಇರುತ್ತೆ ಅಲ್ಲಿಂದ ಹೇಳಿಸೋದು ನನ್ನ ಒಂದು ಧರ್ಮ. ಅದಕ್ಕೆ ನಿಮ್ಮೇಲೆ ನಂಬಿಕೆ ಇದೆ, ನಾನು ಅದಕ್ಕೆ ಹೇಳಿಸ್ತೇನೆ. ಇನ್ನೊಂದು ಕಾರಣ ಇದೆ. ಇವತ್ತು ಜ್ಞಾನ ಅನ್ನೋದು ಹೇಗೆ ಬರಬೇಕು ಅಂದ್ರೆ, ತಾತ ಮಗ ಮೊಮ್ಮಗ ಮರಿ ಮೊಮ್ಮಗ ಅಂತ ವಂಶ ಹೇಗೆ ಬೆಳಿಬೇಕೋ ಜ್ಞಾನನು ಹಾಗೆಯೇ ಬೆಳಿಬೇಕು. ನೀವು ತಾತ ಧರ್ಮರಾಜ ಮೊಮ್ಮಗ, ನಿಮ್ಮಿಂದ ಅವರಿಂದ ಜ್ಞಾನ ಬರಬೇಕಾಗ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಇವತ್ತು ಮನೆಗಳಲ್ಲಿ ಹಿರಿಯರು ಜ್ಞಾನ ಕೊಡಬೇಕು ಅಂತ ಅರ್ಥ. ನಮ್ಮ ತಂದೆ ಹೀಗೆ ಹೇಳಿದ, ಇವತ್ತು ಒಂದು ಮಟ್ಟಿ ನಮ್ಮ ತಾಯಿ ವರಲಕ್ಷ್ಮಿ ಹೀಗೆ ಮಾಡ್ತಿದ್ರು, ಇಷ್ಟು ಉಳ್ಕೊಂಡಿದೆ, ಇನ್ನು ಸ್ವಲ್ಪ ದಿವಸಕ್ಕೆ ಹೋಗ್ಬಿಡುತ್ತೆ ಬಿಡಿ, ಯೋಚನೆ ಮಾಡೋ ಕಾರಣ ಇಲ್ಲ, ಸ್ವಲ್ಪ ಉಳ್ಕೊಂಡಿದೆ. ನಮ್ಮ ತಾಯಿ ನಮ್ಮ ಅಜ್ಜಿ ಮಾಡ್ತಿದ್ರು ಅಂತ ಹೇಳ್ತಾರಲ್ಲ, ಅದನ್ನ ನೋಡಿ ನೋಡಿ ಏನು ಕಲ್ತಿರ್ತಾರಲ್ಲ, ಅದು ಸಂಪ್ರದಾಯ ಅಂತ ಆಗುತ್ತೆ. ಅದಕ್ಕೇನೆ ಜ್ಞಾನ ಕೂಡ ದೇಹ ಹೇಗೆ ಸಂಪ್ರದಾಯ ಮನೆತನದಲ್ಲಿ ಬರಬೇಕು, ಜ್ಞಾನ ಕೂಡ ಸಂಪ್ರದಾಯದಲ್ಲಿ ಬರಬೇಕು. ಅದಕ್ಕೇನೆ ನೀವು ಗುರುಕುಲ ಪಿತಾಮಹರು ಅಂತ ಹೆಸರಾದವರು. ನಿಮ್ಮಿಂದ ಜ್ಞಾನ ಬಂದರೆ ನಿಮ್ಮ ವಂಶದ ಜನಗಳಿಗೆ ವಿಶೇಷವಾದ ಶ್ರದ್ಧೆ ಇರುತ್ತೆ, ನಮ್ಮ ಪರಂಪರೆಯ ವಿದ್ಯೆಯನ್ನು ಭಾವನೆ ಬರುತ್ತೆ. ಅದಕ್ಕೆ ಹೇಳಿಸ್ತಾ ಇದ್ದೇನೆ. ಭೀಷ್ಮರೇ, ಇನ್ನೊಂದು ಕಾರಣ ಇದೆ ನಿಮ್ಮ ಕೈಲಿ ಹೇಳಿಸೋದಕ್ಕೆ. ಯಾತಕ್ಕೆ ಹೇಳಿಸ್ತೇನೆ ಗೊತ್ತೇನು, ನೀವು ತುಂಬಾ ಓದಿದವರು, ಅದಕ್ಕೆ ನಿಮ್ಮ ಕೈಲಿ ಹೇಳಿಸ್ತೇನೆ ಅಂತ ಹೇಳ್ತಾರೆ. ಇದನ್ನು ಮರಿಬಾರ್ದು. ನಾವು ಭೀಷ್ಮರು ಎಷ್ಟು ಓದಿದ್ದಾರೆ ಅಂದ್ರೆ ತಲೆ ಕೆಟ್ಟೋಗ್ಬೇಕು, ಹೆಸರು ಅದು ಕೇಳಿದ್ರೆ ತಲೆ ಕೆಟ್ಟೋಗ್ಬೇಕು, ಅಷ್ಟು ಓದಿದ್ದಾರೆ ಪಾಪ. 525 ವರ್ಷ ಓದಿದ್ದಾರೆ ಅವರು. 5 ವರ್ಷ ಓದೋದಿಲ್ಲ ವರ್ಷ, ಇವತ್ತಿನ ದಿವಸ 5 ತಿಂಗಳು ಓದೋದು ಕಷ್ಟ. 525 ವರ್ಷ ಓದಿದ್ದಾರೆ. ಬೃಹಸ್ಪತಿ ಆಚಾರ್ಯರ ಹತ್ರ 100 ವರ್ಷ ಓದಿದ್ದಾರೆ. ಇನ್ನೂ 425 ವರ್ಷ ಪರಶುರಾಮ ದೇವರ ಹತ್ರ ಓದಿದ್ದಾರೆ. 525 ವರ್ಷ ಓದಿದ್ದೀರಿ, ನಿಮ್ಮ ಜ್ಞಾನ ಭಂಡಾರ ಹಾಗೆ ಹೋಗಬಾರದು ಅಂತ ಹೇಳಿದ್ದಾರೆ. ಪರಶುರಾಮರ ಹತ್ರ ಓದಿರೋದು, ಬೃಹಸ್ಪತ್ಯಾಚಾರ್ಯ ಹತ್ರ ಓದಿರೋ ಜ್ಞಾನ ಭಂಡಾರ ವೇಸ್ಟ್ ಆಗಬಾರದು. ಕೃಷ್ಣ ಹೇಳ್ತಾನೆ, ಓದಿಸಿ ಹೇಳಿಸಿ, ಆದರೆ ತಿಳಿದವರಿಂದ ಆಗಬೇಕೆ ಹೊರತು ಯಾರಿಂದನೂ ಆಗಬಾರದು. ಮತ್ತೆ ನೀವು ಯಾರ ಶಿಷ್ಯರಾಗಿದ್ದೀರಿ? ವೇದಗಳಲ್ಲಿ ಬೃಹಸ್ಪತಿ ಅಂತ ಹೆಸರು, ಅವರಲ್ಲಿ ವೇದ ಓದಿದ್ದೀರಿ. ಇವತ್ತು ಪರಶುರಾಮರು ಅಂತ ಸಾಕ್ಷಾತ್ ನಾರಾಯಣ, ರಾಮ ಭೃಗುತ್ವ ಸೂರ್ಜಿತ ದೀಪ್ತೆ ಕ್ಷತ್ರ ಕುಲಾಂತಕ ಶಂಭುವರೇಣ್ಯ, ಸಾಕ್ಷಾತ್ ಪರಶುರಾಮ ದೇವರು ಅಂತ ಹೇಳಿದ್ರೆ ನನ್ನ ಮತ್ತೊಂದು ರೂಪ ಅದು. ಅವರ ಹತ್ರ ಓದಿದ್ದೀರಿ, ಅಂತ ಅಧಿಕೃತವಾದ ಜ್ಞಾನ ಅದು. ಅಂಥ ಜ್ಞಾನ ನಿಮ್ಮೊಂದಿಗೆ ಅಸ್ತಂಗತನಾಗಬಾರದು ಅಂತ ಹೇಳುತ್ತಾರೆ. ಮತ್ತು ಭೀಷ್ಮರು ಹೋದ್ರು ಅಂದ್ರೆ ಸೂರ್ಯ ಹೋದ ಅಂದ್ರೆ ಏನರ್ಥ? ಬೆಳಕಿನ ರಾಶಿ ಹೋದಂತೆ ಲೆಕ್ಕ. ಸೂರ್ಯ ಮುಡಿಯಾದ್ರೆ ಗಳಾಂಧಕಾರ. ನೀವು ಜ್ಞಾನ ಸೂರ್ಯರು. ನೀವೇನಾದರೂ ಹಾಗೆ ಹೊರಟೋಗ್ಬಿಟ್ರೆ, ಸತ್ತೋಗಿಬಿಟ್ರೆ, ನಿಮ್ಮ ಜ್ಞಾನ ಭಂಡಾರ ಜಗತ್ತಿಗೆ ಮುಟ್ಟದೆ ಹೋಗಿಬಿಡುತ್ತೆ. ಅದಕ್ಕಿಂತ ದೊಡ್ಡವರ ಕಾಲ ಬಾಡಿದ ಏನು ಇರುತ್ತಲ್ಲ, ಉಳಿಸ್ಕೊಳ್ಳೋ ಪ್ರಯತ್ನ ಪಡಬೇಕಾದ್ರೆ ನಮ್ಮ ಕರ್ತವ್ಯ ಅದು. ಇವತ್ತು ನಾವು ಕರ್ತವ್ಯ ಮಾಡ್ತಾ ಇಲ್ಲ. ರಾಯರಂಥವ್ರು ಬರೆದ ಗ್ರಂಥ ಕಳ್ಕೊತಾ ಇದ್ದೇನೆ. ಅವತ್ತಿನ ದಿವಸ ವಾದಿರಾಜ ಸ್ವಾಮಿಗಳಂಥವ್ರ ಗ್ರಂಥ ಎಲ್ಲ ಕಳ್ಕೊತಾ ಇದ್ದೇವೆ. ಎಷ್ಟು ಹರಿದಾಸರ ಆರೋಗ್ಯದಲ್ಲಿ ಲೆಕ್ಕನೇ ಇಲ್ಲ. ಅವರು ಬರೆಯೋದವರು ಕಳೆಯೋದಿವರು. ಅಪ್ಪ ಆಸ್ತಿ ಮಾಡಿ ಬಗ್ಗೆ ಕಳೆದು ಬಿಡ್ತಾನಲ್ಲ ಆ ಥರ. ಎಷ್ಟು ತಪ್ಪು ಮಾಡ್ತಿದ್ದೇವೆ. ನಿಮ್ಮ ಜ್ಞಾನ ನಿಮ್ಮೊಂದಿಗೆ ಹೋಗಬಾರದು ಭೀಷ್ಮರೇ, ಜಗತ್ತು ತಲುಪಬೇಕು. ಅದಕ್ಕೆ ನಿಮ್ಮಿಂದ ಹೇಳಿಸ್ತಾ ಇದ್ದೆ. ಜೊತೆಗೆ ನಿಮ್ಮಿಂದ ಹೇಳಿಸ್ತಾ ಇದ್ದಲ್ಲ ವಿದ್ಯೆ, ಯಾರ ವಿದ್ಯೆ ಗೊತ್ತೇನದೋ? ನಾನು ನಿಮಗೆ ಹೇಳಿಕೊಟ್ಟಿದ್ದಷ್ಟೇನೆ. ಭೀಷ್ಮರು ಏನೇ ಮಾತಾಡೋ ಕ್ರೆಡಿಟ್ ಯಾರಿಗೆ ಬರೋದು? ಪರಶುರಾಮ ದೇವರಿಗೆ. ಪರಶುರಾಮ ದೇವರು ಕೃಷ್ಣನೇ. ಆದ್ದರಿಂದ ನಾನು ಹೇಳಿಕೊಟ್ಟ ವಿದ್ಯೆ ಅಧಿಕೃತ ವಿದ್ಯೆ ಅದು. ಅದಕ್ಕೆ ಅದು ಚಲಾವಣೆ ಬರಬೇಕು. ಇದನ್ನು ಹೇಳ್ತಾ ಇದ್ದೇನೆ, ಸಂಕೋಚ ಪಡಬೇಡಿ, ನೀವು ಹೇಳಿ ಅಂತ ಹೇಳಿದ್ರಂತೆ. ಆಗ ಭೀಷ್ಮರು ಹೇಳ್ತಾರೆ, ಇಷ್ಟಾದರೂ ಅವರಿಗೆ ಧೈರ್ಯ ಬರ್ತಾ ಇಲ್ಲ. ಇಷ್ಟು ಕೃಷ್ಣ ಹೇಳಿದರೂ ಕೂಡ ಭಾರಿ ಒಂದು ಯೋಚನೆ ಮಾಡ್ತಿದ್ದಾರೆ. ಕೃಷ್ಣ ಏನೇ ಹೇಳು, ನಿನ್ನ ಮುಂದೆ ಬಾಯಿ ತೆಗೆಯುವ ಶಕ್ತಿ ನನಗಿಲ್ಲ ಅಂತ ಹೇಳಿಬಿಟ್ರೆ. ನಿನ್ನ ಮುಂದೆ ಮಾತಾಡಿ ಹುಡುಗರು ಇರ್ತಾರೆ, ಹೊಸ್ತೆ ಮಾತಾಡಿ ನಡುತ್ತಾ ಇರ್ತಾರೆ ಪಾಪ ಅವರು. ಪಾಪ ಚೀಟಿ ಹಿಡ್ಕೊಂಡು ಏನೇ ಹಿಡ್ಕೊಂಡು ಕೂಡ ಗಡ್ ಗಡ್ಗ ನಡುತ್ತಿರ್ತಾರೆ ಪಾಪ. ಭೀಷ್ಮರಿಗೆ ಕೃಷ್ಣನ ಮುಂದೆ ನಿಂತಾಗ ಹಾಗಾಗಿಬಿಟ್ಟಿದೆ. ಕೃಷ್ಣ ಎಲ್ಲಿ, ಭೀಷ್ಮರೆಲ್ಲಿ? ಕೃಷ್ಣ ಎಲ್ಲಿ, ಸಾಕ್ಷಾತ್ ಸರ್ವೋತ್ತಮ ಅವರೆಲ್ಲಿ, ವಸುನಾಮ ಒಬ್ಬ ದ್ವಿನಾಮಕ ವಸುವಾದ ಇವರೆಲ್ಲಿ, ಭಾರಿ ನಡುತ್ತಿದ್ದಾರೆ. ಆಗ ನಾನು ಹೇಳೋದು ಸಾಧ್ಯನೇ ಇಲ್ಲ ಕೃಷ್ಣ, ದಯವಿಟ್ಟು ನನ್ನ ಕ್ಷಮಿಸು, ನೀನು ಹೇಳಿದ್ದೆಲ್ಲ ಅರ್ಥವಾಯಿತು, ನನಗಿನ್ನೂ ಹೇಳೋದು ಸಂಕೋಚವಾಗುತ್ತೆ. ಯಾಕೆ ನೀನಿರ್ತಿ ಭೀಮಸೇನ ಇರ್ತಾರೆ, ಇಬ್ರು ಸಾಕಲ್ಲ, ದ್ರೌಪದಿ ಬೇರೆ ಇದ್ದ ನೋಡಿದ್ರೆ ಸಾಕು, ಸಭೆಯಲ್ಲಿ ಪ್ರಶ್ನೆ ಕೇಳಿಬಿಟ್ರೆ ಕಷ್ಟ ಅಂತ ಗೊತ್ತು. ದ್ರೌಪದಿ ಬಂದು ಸಾಕ್ಷಾತ್ ಭಾವಿ ಸರಸ್ವತಿ ದೇವಿ, ನಮಗೆ ಧೈರ್ಯ ಬರ್ತಾ ಇಲ್ಲ ಅಂತ ಹೇಳಿದ ತಕ್ಷಣ ಕೃಷ್ಣ ಹೇಳಿದನಂತೆ, ಭೀಷ್ಮರೇ ಯೋಚನೆ ಮಾಡಬೇಡಿ, ನೀವು ಹೇಳಿ ಅಂತ ಹೇಳಿದ. ಕೃಷ್ಣ ನನ್ನ ಕೈಲಿ ಆಗೋದಿಲ್ಲ ಅಂದ್ರೆ ಇನ್ನೂ ಸಂಕೋಚ ಪಡ್ತೀರಾ, ಬಿಟ್ಟುಬಿಡಿ, ನಿಮ್ಮೊಳಗೆ ಸೇರಿ ನಾನೇ ಮಾತಾಡ್ತೇನೆ ಅಂತ ಹೇಳ್ತಾನೆ ಕೃಷ್ಣ. ಇದು ಫೈನಲ್ ಇದು, ನಿಮ್ಮೊಳಗೆ ನಾನೇ ಸೇರಿಬಿಡ್ತೇನೆ, ನಾನು ಮಾತಾಡ್ತೇನೆ ಅಂತ ಹೇಳಿದಾಗ ಆಗ ಹೊಸ ರೀತಿಯಾಗಿತ್ತು ಪೂರ್ತಿಯಾಗಿ. ಮುಂದೆ ಏನು ಭೀಷ್ಮರ ಮಾತಾಡ್ತಾರೆ ಅದು ಭೀಷ್ಮರ ಮಾತುಗಳಲ್ಲ, ಒಳಗಿದ್ದು ಕೃಷ್ಣ ಮಾತಾಡ್ತಿದ್ದಾನೆ ಹೊರತು, ಇವತ್ತು ನಿಜವಾದ ಅರ್ಥದಲ್ಲಿ ಕೃಷ್ಣ ಎಷ್ಟು ಅನುಗ್ರಹ ಮಾಡಿದ ಅಂದ್ರೆ ನಂಬಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮೊಳಗೆ ನಾನೇ ಪ್ರವೇಶ ಮಾಡ್ತೇನೆ, ಭೀಷ್ಮಸ್ಥೇನೈವ ವಿಷ್ಣುನ, ಒಳಗೆ ಪ್ರವೇಶ. ಆಗ ಭೀಷ್ಮ ನಿರಾತಂಕವಾಗಿ ಹೋಯಿತು. ಆಗ ತಕ್ಷಣನೇ ಬಾ ಧರ್ಮರಾಜ ಪ್ರಶ್ನೆ ಕೇಳು ಅಂದ ತಕ್ಷಣ ಧರ್ಮರಾಜ ಮುಂದಕ್ಕೆ ಬರ್ತಾ ಇಲ್ಲ, ಕೃಷ್ಣ ಕರ್ಕೊಂಡು ಬರ್ತಾನೆ. ನಿಮಗೆ ತುಂಬಾ ಹೆದರ್ತಾ ಇದ್ದಾನೆ, ನಿಮ್ಮನ್ನ ಮುಖ ತೋರಿಸಿ ಎಲ್ಲಿ ಶಾಪ ಕೊಡ್ತೀರೋ ಅಂತ ಗಾಬರಿ ಆಗಿಬಿಟ್ಟಿದೆ ಪಾಪ ಆತನಿಗೆ, ಸಂಕೋಚ ಆಗೋಗ್ಬಿಟ್ಟಿದೆ. ಭೀಷ್ಮರೇ ನೀವು ಹತ್ರಕರನ್ನು ಮಾತಾಡಿಸಿ ಹೇಳಿ ಅಂತ ಹೇಳಿದಾಗ ಅವರು ಕರೀತಾರೆ, ಧರ್ಮರಾಜ ಏನು ಸಂಕೋಚ ಪಡಬೇಡ, ಬೇಕಾದ್ದು ಕೇಳು, ನನಗೆ ಗೊತ್ತಿದ್ದಷ್ಟು ನಾನು ಹೇಳ್ತೇನೆಂತೆ, ನೀನು ಯಾವುದಕ್ಕೂ ಸಂಕೋಚ ಪಡಬೇಡ, ನೀನು ಮಹಾಧರ್ಮಿಷ್ಠ ಅಂತ ಹೇಳಿದಾಗ ಆಗ ಧರ್ಮರಾಜ ಬಂದು ನಮಸ್ಕಾರ ಮಾಡಿ ಹೇಳಲು ಪ್ರಾರಂಭ ಮಾಡ್ತಾನೆ. ತಾತ ನನಗೆ ಧರ್ಮ ಸೂಕ್ಷ್ಮ ಹೇಳಬೇಕು, ನಾನು ರಾಜನಾದ್ದರಿಂದ ರಾಜಸರ್ವಗಳನ್ನು ಹೇಳಬೇಕು ಅಂತ ಪ್ರಾರ್ಥನೆ ಮಾಡಿದ ತಕ್ಷಣ ಭೀಷ್ಮರು ಶುರು ಮಾಡುತ್ತಾರೆ. ಕೃಷ್ಣ ನಮೋ ಧರ್ಮಾಯ ಮಹತೆ, ನಮಃ ಕೃಷ್ಣಾಯ ವೇಧಸೆ, ಬ್ರಾಹ್ಮಣೇಭ್ಯ ನಮಸ್ಕೃತ್ಯ ಧರ್ಮಾನ್ ವಕ್ಷೇಹಿ ಶಾಶ್ವತಾನ್. ಅವರು ಮಾಡಿದ ಮಂಗಲ ಇದು ಒಂದು. ನಾನು ಈಗ ನಮೋ ಧರ್ಮಾಯ ಮಹತೆ, ಧರ್ಮರೂಪದ ಭಗವಂತನಿಗೆ ನಮಸ್ಕಾರ. ನಮಃ ಕೃಷ್ಣಾಯ ವೇಧಸೆ, ನನಗೆ ಜ್ಞಾನ ಕೊಟ್ಟ ಪರಬ್ರಹ್ಮನಾದ ಕೃಷ್ಣನಿಗೆ ನಮಸ್ಕಾರ. ಅದರಲ್ಲಿ ಬ್ರಾಹ್ಮಣೇಭ್ಯ ನಮಸ್ಕೃತ್ಯ, ಎಷ್ಟು ಋಷಿಮುನಿಗಳೆಲ್ಲ ಇದ್ದಾರೆ ಅವರೆಲ್ಲ ನಮಸ್ಕಾರ ಮಾಡ್ತೇನೆ. ನತ್ವಾ ಧರ್ಮಾನ್ ವಕ್ಷೇಹಿ ಶಾಶ್ವತಾನ್, ನಾನು ಶಾಶ್ವತ ಧರ್ಮಗಳನ್ನು ಹೇಳುತ್ತೇನೆ. ಬಹಳ ಇಂಪಾರ್ಟೆಂಟ್ ಇದು ಒಂದು. ಇವತ್ತು ಎಷ್ಟೋ ದಿನ ಮಹಾಭಾರತ ಧರ್ಮ ಏ ಬಿಡ್ರಿ ಆ ಕಾಲಕ್ಕೆ ಆಗ್ತಿತ್ತು, ನಮಗೇನು ಅನ್ವಯ ಆಗುತ್ತೆ, ಅದು ಒಂದು ಔಟ್ಡೇಟೆಡ್ ಅಂತ ಕರೆದು ಬಿಡ್ತಾರೆ ತಕ್ಷಣ. ಔಟ್ಡೇಟೆಡ್ ಧರ್ಮ ಯಾವುದೋ ಮಹಾಭಾರತ ಕಾಲ ರಾಮಾಯಣ ಕಾಲದಲ್ಲಿ ನಾವೇನು ಮಾಡೋಣ ಇವತ್ತು ಅಂತ ಕೇಳಿದರೆ ಭೀಷ್ಮರು ಹೇಳುತ್ತಾರೆ, ಯಾವುದೋ ಕಾಲದ ಧರ್ಮ ಹೇಳೋದಿಲ್ಲ, ಶಾಶ್ವತಾನ್ ಅದಕ್ಕೆ ಸನಾತನ ಧರ್ಮ ಅಂತ ಕರೀತಾರೆ. ಸನಾತನ ಧರ್ಮ ಬೇರೆ, ನಿರನಿತ್ಯದ ಧರ್ಮ ಬೇರೆ. ಇವತ್ತೊಂದು ಕೋರ್ಸ್ ಇದೆ BSc ಕೋರ್ಸ್, ಅದು ಅದು ನೂರಾರು ವರ್ಷ ನಡೆಯುತ್ತೆ, ಆದರೆ ಟೆಕ್ಸ್ಟ್ ಬುಕ್ ಒಂದು ಎರಡು ವರ್ಷಕ್ಕೆ ಚೇಂಜ್ ಆಗ್ತಾ ಹೋಗುತ್ತೆ. ಅದು ಅದು ಅನಿತ್ಯ, ಈ ಕೋರ್ಸ್ ಸಂಬಂಧ ನಿತ್ಯ ಇದೆ. ಅದೇ ರೀತಿನೇ ಮಾತೃದೇವೋ ಹವ, ಪಿತೃದೇವೋ ಹವ, ಆಚಾರ್ಯ ದೇವೋ ಹವ, ಎಷ್ಟು ಕೋಟಿ ವರ್ಷ ಆದರೂ ಚೇಂಜ್ ಆಗೋದಿಲ್ಲ, ಯಾವಾಗಲೂ ಹಾಗೆ ಇರೋದೇನೆ. ತಂದೆ ತಾಯಿ ತಂದೆ ತಾಯಿನೇ, ಗುರುಗಳು ಗುರುಗಳೇ, ಆದ್ರಿಂದ ಎಂದೂ ಬದಲಾಗೋದೇನೆ ಇಲ್ಲ. ಇನ್ನು ಯೂನಿಫಾರ್ಮ್ ಇರುತ್ತೆ, ಸ್ಕೂಲ್ ಟು ಸ್ಕೂಲ್ ಚೇಂಜ್ ಮಾಡ್ತಾರೆ, ಒಬ್ಬೊಬ್ಬರು ಒಂದು ಬಣ್ಣದ ಯೂನಿಫಾರ್ಮ್ ಅವೆಲ್ಲ ಕೂಡ ಅವೆಲ್ಲ ಇದೆಲ್ಲ ಇವರು ಸಿಲೆಬಸ್ ಅಲ್ಲಿ ಬಂದಿರೋದೆಲ್ಲ ಎಲ್ಲ ಕೂಡ ಅವರ ಕನ್ವೀನಿಯನ್ಸ್ ಅಷ್ಟೇ. ನಮ್ಮ ಸ್ಟೂಡೆಂಟ್ಸ್ ರೀತಿ ಹಾಕೋಬೇಕು, ಅದರಲ್ಲಿ ಟೆಂಪರರಿ ಅಷ್ಟೇ, ಅದೆಲ್ಲ ಅದಕ್ಕೆ ಪರೀಕ್ಷೆಗೆ ಓದ್ಕೊಂಡ್ಬರ್ಬೇಕು ಕಂಪಲ್ಸರಿ, ಈ ಡ್ರೆಸ್ ಎಲ್ಲ ಕಂಪಲ್ಸರಿ ಅಲ್ಲ ಅದಕ್ಕೆ. ಅದಕ್ಕೆ ಬೇಕಾದ ಎಷ್ಟೋ ಅಷ್ಟೇ. ಅಂದ್ರೆ ಶಾಶ್ವತವಾದ ಧರ್ಮ ಬೇರೆ, ಸಾಮಾನ್ಯ ಧರ್ಮ ಬೇರೆ. ಇವತ್ತು ಟೈಮ್ ಟೇಬಲ್ ಮಾಡಿ ಏನು ಸೀರಿಯಸ್ ಆಗಿ ಟೈಮ್ ಟೇಬಲ್ ಮಾಡ್ತಾರಪ್ಪ, ಮೇಸ್ಟ್ರು ಸೇರಿಬಿಟ್ಟು ಸ್ಕೂಲ್ ಶುರುವಾದ ತಕ್ಷಣ ಮೀಟಿಂಗ್ ಮಾಡಿ ಮಾಡಿ ಮಾಡ್ತಾರೆ. ಅದು ವರ್ಷ ಆಯುಷ್ ಎಷ್ಟು, ಅದಕ್ಕೆ ಒಂದು ವರ್ಷ ಅಷ್ಟೇ, ನೆಕ್ಸ್ಟ್ ಇಯರ್ ಮತ್ತೆ ಚೇಂಜ್. ಕೆಲಸಕ್ಕೆ ಇಲ್ಲ ಎರಡು ಟೈಮ್ ಟೇಬಲ್, ಟೆಂಪರರಿ ಬೇರೆ ಪರ್ಮನೆಂಟ್ ಬೇರೆ. ಮೊದಲು ಶುರುವಾದಾಗ ಒಂದು ಬೇರೆ, ಸ್ವಲ್ಪ ದಿವಸಕ್ಕೆ ಬೇರೆ, ಫಾರ್ 1 week ಓನ್ಲಿ, ಅದೊಂದು ಆಯುಷ್ ಅಷ್ಟೇ ಅದಕ್ಕೆ. 1st week ಓನ್ಲಿ, ಅದು ಸಬ್ಸಿಕ್ವೆಂಟ್ಲಿ ಮತ್ತೆ ಬೇರೆ, ಮತ್ತೆ ಮತ್ತೆ ಚೇಂಜಸ್, ಅಲ್ಲೆಲ್ಲ ಚೇಂಜಸ್ ಅವು. ಇವೆಲ್ಲ ಏನಿದ್ರು ಕೂಡ ಇವೆಲ್ಲ ಆರ್ಬಿಟರಿ, ಟೆಂಪರರಿ ಹೊರತಿದ್ದಲ್ಲ, ನಮ್ಮ ತಕ್ಕಂತೆ ಟೆಂಟೇಟಿವ್ ಏರ್ಪಾಟುಗಳು. ಆದರೆ ಅದಿದೆಯಲ್ಲ, ಅದು ಶಾಶ್ವತ. ಅದನ್ನು ಮಹಾಭಾರತದ ಸಂದೇಶ, ರಾಮಾಯಣದ ಸಂದೇಶ ಒಂದು ಕಾಲಕ್ಕೆ ಸಂಬಂಧಪಟ್ಟಿದ್ದಲ್ಲ, ಸಾರ್ವಕಾಲಿಕವಾದದ್ದಾದ್ರಿಂದ ಎಟರ್ನಲ್ ವ್ಯಾಲ್ಯೂಸ್ ಅಂತಾರ ಅದನ್ನು ಹೇಳುತ್ತಾರೆ. ಈ ದೃಷ್ಟಿಕೋನ ಬರೋದಕ್ಕೇನೆ ಮೊದಲು ಪುಣ್ಯ ಮಾಡಿರಬೇಕು. ಯಾವುದೋ ಕಥೆ ಇಲ್ಲ, ಅದ್ಯಾವುದೋ ಕಥೆ ಹೇಳಿಲ್ಲ ಅಂತ ಹೇಳೋದಕ್ಕೆ ಒಂದೇ ಗುರುತು. ಮಹಾಭಾರತ ರಾಮಾಯಣಗಳೇನಾದರೂ ಕೂಡ ಆ ಕಾಲಕ್ಕೆ ಮಾತ್ರ ಸಂಬಂಧಪಟ್ಟ ಧರ್ಮಗಳನ್ನು ಹೇಳಿದ್ರೆ ಇವತ್ತಿನವರೆಗೂ ದೇವರಾಣಿ ಬರ್ತಿದ್ದಿಲ್ಲ, ಅಲ್ಲಿಗೆ ಹೋಗಿಬಿಡುತ್ತೆ. ಇವತ್ತು ಒಂದು 20 ವರ್ಷ ಟೆಕ್ಸ್ಟ್ ಬುಕ್ ಹುಡುಕಿ ನೋಡಂತೆ, ನಿಮ್ಗೆ ಗುದ್ದಿರಿ, ಇದರಲ್ಲೂ ಸೆಕೆಂಡ್ ಹ್ಯಾಂಡ್ ಬುಕ್ಸಲ್ಲೂ ಸಿಗೋದಿಲ್ಲ, ಕಾಲೇಜಲ್ಲೂ ಸಿಗೋದಿಲ್ಲ. ಅವು ಮುಗಿದ್ರೆ ತಾಯಿಷ್ಟ ಅದ್ರದ್ದಾಗಲೇ ಎಷ್ಟೋ ದಿನ ತಾವು ಓದಿರ್ತಾರೆ, 1ನೇ ಕ್ಲಾಸ್ ಬಿಟ್ಟು ತೊಂದು ತೋರಿಸಿ ನೋಡಂತೆ ಓದಿರ್ತೀರಲ್ಲ. ಬ್ಯಾಂಕ್ ಚೆನ್ನ ಪಾಸ್ ಬುಕ್ ಇರೋದಿಲ್ಲ, ಎಷ್ಟೊತ್ತಲ್ಲ ಬ್ಯಾಂಕ್ ಬಂದು ಕ್ಲೋ ಅಕೌಂಟ್ ಕ್ಲೋಸ್ ಮಾಡಿ ಬಿಸಾಕ್ಬಿಡ್ತಾರೆ ನಡಿಯಂತೆ. ಇವತ್ತು ಅದೆಲ್ಲ ಆಗಿರಷ್ಟು ವ್ಯಾಲ್ಯೂ ಅಷ್ಟೇ ಇದೆ. ಮಹಾಭಾರತವನ್ನು ಇವತ್ತು ನಾವು ವ್ಯಾಸಪೀಠದ ಮೇಲೆ ಇಟ್ಟು ಮಂಗಳಾರತಿ ಮಾಡಿ ಓದ್ತೇವೆ, ಎಷ್ಟು ಕಡೆ ಇವತ್ತು ನಮ್ಗೆ ತುಂಬಾ ಜನ ಗೊತ್ತಿಲ್ಲ, ಇವತ್ತು ಯಾವುದೇ ಕಥೆ ಕಾದಂಬರಿಗಿಂತ ಅತಿ ಹೆಚ್ಚು ಪ್ರಿಂಟ್ ಆಗೋದು ಅಂದ್ರೆ ಮಹಾಭಾರತ ರಾಮಾಯಣಗಳೇನೆ. ಅದು ಸಂಸ್ಕೃತದಲ್ಲಿ, ಮತ್ತೆ ಸಂಸ್ಕೃತ ಎಷ್ಟು ಜನಕ್ಕೆ ಬರುತ್ತೆ ಮಹಾ, ಅದಕ್ಕೊಂದು ಗೌರವ ಇದೆ. ರಾಮಾಯಣ ಮನೆಯಲ್ಲಿರೋದೇ ಪುಣ್ಯ, ಮಹಾಭಾರತ ಮನೆಯಲ್ಲಿರೋದೇ ಪುಣ್ಯ. ನಮ್ಮ ಜನಗಳು ಭಾರಿ ಪುಣ್ಯವಂತರಿದ್ದಾರೆ, ಯಾರೇ ಮಹಾಭಾರತ ಮನೆಯಲ್ಲಿ ಇಟ್ಕೋಬಾರ್ದಂತ ಹೌದಾ ಅಂತ ಬಂದ್ರೆ ಯಾರೋ ಒಬ್ರು, ಎಂಥ ಮೂರ್ಖರಿರ್ತಾವೆ, ಇಟ್ಕೊಂಡ್ಬಿಟ್ರೆ ಗಲಾಟೆ ಆಗುತ್ತಂತೆ. ಕತೆ ಕಥ ಬಿಟ್ಟುಕೊಂಡ್ರೆ ಪರವಾಗಿಲ್ಲ ಅಂತೆ. ಎಷ್ಟು ಮೂರ್ಖರು ಇರ್ಬೇಕಿರೋ, ಎಂತೆಂಥ ಪ್ರಶ್ನೆ ತಲೆಗೆ ಹೊಳಿತಾರೆ ಕಾಕಿ ನೋಡಿ.